ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ಇರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ನೀತಿವಂತರಿಗೆ ದೊರೆಯುವ ಪಿತ್ರಾರ್ಜಿತ ಹಕ್ಕು ಭಾಗ 4. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನೀತಿವಂತರಿಗೆ ದೊರೆಯುವ ಪಿತ್ರಾರ್ಜಿತ ಹಕ್ಕು ಯಾವುದೆಂದರೆ ಅದು ಪರಲೋಕ ರಾಜ್ಯ. ಯಾಕೆಂದರೆ ದೇವರು ನಮ್ಮ ಪೂರ್ವಿಕರಿಗಾದ ಅಬ್ರಹಾಮ, ಈಸಾಕ, ಯಾಕೋಬ ಅವರುಗಳಿಗೆ ವಾಗ್ದಾನ ಮಾಡಿದಂತೆ ಹೇಗೆ ಕಾನಾನ್ ದೇಶವನ್ನು ನೀಡಿದರೋ ಅದೇ ರೀತಿಯಾಗಿ ಅವರು ಕಾನಾನ್ ದೇಶವಲ್ಲ ಪರಮ ಕಾನಾನ್ ದೇಶವನ್ನು ನೋಡುತ್ತಿದ್ದರು. ಆ ಕಾನಾನ್ ದೇಶವನ್ನು ದೇವರು ನೀಡುವುದೇ ಪಿತ್ರಾರ್ಜಿತ ಹಕ್ಕಾಗಿದೆ. ಈ ಒಂದು ವಿಚಾರದ ಬಗ್ಗೆ ನಾವು ಕಳೆದ ಸಂಚಿಕೆಯಲ್ಲಿ ಪರಲೋಕ ಒಂದು ನಿಜವಾಗಿಯೂ ಸಹ ಒಂದು ವಾಸಸ್ಥಳ, ಅದು ನಿಜವಾದಂತಹ ವಾಸಸ್ಥಳವಾಗಿದೆ ನೀತಿವಂತರಿಗೆ, ಹಾಗೂ ಅದನ್ನು ಯಾವ ಮನುಷ್ಯನು ಹೇಗಿದೆ ಎಂಬುದನ್ನು ತಮ್ಮ ಸ್ವಂತ ಭಾಷೆಗಳಲ್ಲಿ ವರ್ಣಿಸಲು ಸಾಧ್ಯವಿಲ್ಲ ಅನ್ನುವಂಥ ವಿಚಾರವನ್ನು ಕಲಿತೆವು. ಅದರ ಮುಂದುವರೆದ ಭಾಗವಾಗಿ ಇವತ್ತಿನ ದಿನದಲ್ಲಿ ನಾವು ತೊರೆಗಳು ಮತ್ತು ಬೆಟ್ಟ ಗುಡ್ಡಗಳು ಹಾಗೂ ಮರಗಳು, ಹೂವುಗಳು, ಹಣ್ಣು ಮತ್ತು ಪ್ರಾಣಿಗಳ ಸಂಗಡ ಹೇಗೆ ಪರಲೋಕದಲ್ಲಿ ನೀತಿವಂತರು ಜೀವಿಸುವಂಥವರಾಗಿದ್ದಾರೆ ಅನ್ನುವಂತಹ ಸತ್ಯವನ್ನು ಧ್ಯಾನಿಸುವುದಕ್ಕಿಂತ ಮೊದಲು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ಸೃಷ್ಟಿಕರ್ತ ದೇವರೇ, ಭೂಮಿ ಆಕಾಶಗಳ ಒಡೆಯನೆ ಸ್ವಾಮಿ, ನಿನ್ನ ಪಾದ ಸನ್ನಿಧಾನದಲ್ಲಿ ನಿನ್ನ ಮಕ್ಕಳಾಗಿ ಬಂದಿದ್ದೇವೆ ಸ್ವಾಮಿ. ನಮ್ಮ ಪ್ರಾರ್ಥನೆಯನ್ನು ಕೇಳು, ಸದುತ್ತರವನ್ನು ದಯಪಾಲಿಸು. ವಿಶೇಷವಾಗಿ ಪರಲೋಕ ರಾಜ್ಯ ಅದು ನೀತಿವಂತರಿಗೆ ಪಿತ್ರಾರ್ಜಿತವಾಗಿ ದೇವರು ನೀಡುವಂತಹ ಹಕ್ಕು ಅನ್ನುವಂತಹ ವಿಚಾರವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡು. ನಮ್ಮ ಪೂರ್ವಿಕರಿಗೆ ನೀಡಿದಂತಹ ಅದೇ ವಾಗ್ದಾನವನ್ನು ನಮಗೂ ಸಹ ನೀಡಿದೆಯೋ ಸ್ವಾಮಿ. ನಾನು ಹೋಗಿ ಸ್ಥಳವನ್ನು ಸಿದ್ಧ ಮಾಡಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗ್ತಕ್ಕಂಥವನಾಗಿದ್ದೇನೆ ಅನ್ನುವಂತಹ ಆ ವಾಗ್ದಾನದೊಂದಿಗೆ ನಾವು ಜೀವಿಸುವಾಗ ಅಪ್ಪ, ನಿನ್ನ ಮಕ್ಕಳು ಇಗೋ ಕ್ರಿಸ್ತನ ಬರೋಣ ಶೀಘ್ರವಾಗಿದೆ, ನಾವು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರು ಅನ್ನುವಂತಹ ಆ ಒಂದು ಹುಮ್ಮಸ್ಸನ್ನು, ಆ ಒಂದು ಮನಸ್ಥಿತಿಯನ್ನು ಕೇಳುಗರಿಗೆ ನೀನು ನೀಡು ಸ್ವಾಮಿ. ಆ ನಿಟ್ಟಿನಲ್ಲಿ ಅವರು ಈ ಪರಲೋಕ ರಾಜ್ಯದ ವಿಚಾರವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ತಾವು ಸಿದ್ಧರಾಗಿ ಮತ್ತೊಬ್ಬರನ್ನು ಸಿದ್ಧ ಮಾಡಿಕೊಳ್ಳುವಾಗೆ ಸಹಾಯ ಮಾಡು. ಕೇಳುವಂತಹ ಪ್ರತಿಯೊಬ್ಬೊಬ್ಬರಿಗೂ ಸಹ ಈ ಸಂದೇಶ ಒಂದು ನಿರೀಕ್ಷೆಯನ್ನು ಹುಟ್ಟಿಸಿ ಆಶೀರ್ವಾದವನ್ನು ನೀಡುವಂತಹ ಸಂದೇಶವಾಗುವಾಗೆ ಆತ್ಮನ ಮೂಲಕವಾಗಿ ನೀನು ಬದಲಾಯಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಪರಲೋಕ ಅನ್ನುವಂತಹ ಆ ಒಂದು ಸ್ಥಳದ ವೈಭವ ಮಹಿಮೆಯನ್ನು ಯಾರಿಂದಲೂ ವರ್ಣಿಸಲು ಸಾಧ್ಯವಾಗುವುದಿಲ್ಲ. ಯಾಕೆಂದರೆ ಅಂತಹ ಮಹೋನ್ನತವಾದಂಥ ಸ್ಥಳ ಪರಲೋಕವಾಗಿದೆ. ಇಂತಹ ಪರಲೋಕದಲ್ಲಿ ತೊರೆಗಳು, ಬೆಟ್ಟ ಗುಡ್ಡಗಳು ಹಾಗೂ ಮರಗಳು ಇರುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಅಷ್ಟು ಮಾತ್ರ ಅಲ್ಲದೆ ವಿಧ ವಿಧವಾದಂಥ ಹೂವುಗಳು, ಹಣ್ಣುಗಳು ಮತ್ತು ಪ್ರಾಣಿಗಳ ಸಂಗಡ ನೀತಿವಂತರು ಆಟವಾಡುವುದನ್ನು ನಾವು ಸತ್ಯವೇದದಲ್ಲಿ ಓದುವಂಥವರಾಗಿದ್ದೇವೆ. ಯಾವ ರೀತಿಯಲ್ಲಿ ಇರತಕ್ಕಂಥದ್ದಾಗಿದೆ ಅನ್ನುವುದಕ್ಕೆ ಒಂದು ಉದಾಹರಣೆಯಾಗಿ ನಾವು ನೋಡುವುದಾದರೆ ಸತ್ಯವೇದದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಪ್ರಕಟಣೆ ಪುಸ್ತಕ 22:1-2 ವಚನಗಳನ್ನು ಓದುವುದಾದರೆ ದೇವರ ವಾಕ್ಯ ಹೀಗೆ ತಿಳಿಸ್ತಕ್ಕಂಥದ್ದಾಗಿದೆ. ಆಮೇಲೆ ಅವನು ಸ್ಫಟಿಕದಂತೆ ಪ್ರಕಾಶಮಾನವಾಗಿದ್ದ ಜೀವಜಲದ ನದಿಯನ್ನು ನನಗೆ ತೋರಿಸಿದನು. ಅದು ದೇವರ ಮತ್ತು ಯಜ್ಞದ ಕುರಿಯಾದಾತನ ಸಿಂಹಾಸನದಿಂದ ಹೊರಟು ಪಟ್ಟಣದ ಬೀದಿಯ ಮಧ್ಯದಲ್ಲಿ ಹರಿಯುತ್ತಿತ್ತು. ಆ ನದಿಯ ಉಭಯ ಪಾರ್ಶ್ವಗಳಲ್ಲಿ ಜೀವವೃಕ್ಷವಿತ್ತು. ಅದು ತಿಂಗಳು ತಿಂಗಳಿಗೆ ಫಲವನ್ನು ಫಲಿಸುತ್ತಾ 12 ತರದ ಫಲಗಳನ್ನು ಕೊಡುತ್ತದೆ. ಆ ಮರದ ಎಲೆಗಳು ಜನಾಂಗದವರನ್ನು ವಾಸಿ ಮಾಡುವುದಕ್ಕೆ ಪ್ರಯೋಜನವಾಗಿದೆ ಎಂಬುದಾಗಿ ಪರಲೋಕದ ವಿಚಾರವಾಗಿ ಪ್ರಕಟಣೆ ಗ್ರಂಥವನ್ನು ಬರೆದಂತಹ ಯುವಾನನು ದರ್ಶನದಲ್ಲಿ ನೋಡಿದಂತಹ ವಿಚಾರವನ್ನು ತಿಳಿಸುವಂತೆವನಾಗಿದ್ದಾನೆ. ಇದೇ ವಿಚಾರವನ್ನು ಶ್ರೀಮತಿ ವೈಟಮ್ಮನವರು ಪರಲೋಕದ ವಿಚಾರವಾಗಿ ದರ್ಶನದಲ್ಲಿ ನೋಡಿರತಕ್ಕಂಥದ್ದನ್ನು ಈ ವಾಕ್ಯಕ್ಕೆ ಪುಷ್ಟೀಕರಿಸುವಂತೆ ಮತ್ತೆ ಅನೇಕ ವಿಚಾರಗಳನ್ನು ತಿಳಿಸುವಂಥವರಾಗಿದ್ದಾರೆ. ಆ ವಿಚಾರಗಳು ಏನೆಂಬುದಾಗಿ ನಾವು ನೋಡುವುದಾದರೆ, ಪರಲೋಕದಲ್ಲಿ ಜೀವವೃಕ್ಷ ಹಾಗೂ ದೇವರ ಸಿಂಹಾಸನವಿದೆ. ದೇವರ ಹಾಗೂ ಯಜ್ಞದ ಕುರಿಯಾದಾತನ ಸಿಂಹಾಸನದಿಂದ ಸ್ಫಟಿಕದಂತೆ ಪ್ರಕಾಶಮಾನವಾಗಿದ್ದ ಜೀವ ಜಲದ ನದಿ ಹರಿಯುತ್ತದೆ. ಆ ನದಿಯ ಎರಡು ಕಡೆಗಳಲ್ಲಿ ಜೀವವೃಕ್ಷವಿದೆ. ನದಿಯ ಒಂದು ಭಾಗದಲ್ಲಿ ವೃಕ್ಷದ ಬುಡ ಹಾಗೂ ಮತ್ತೊಂದು ದಂಡೆಯಲ್ಲಿ ಜೀವವೃಕ್ಷದ ಇನ್ನೊಂದು ಭಾಗಗಳಿವೆ. ಇವೆರಡೂ ಆ ಪಟ್ಟಣದ ಹಾಗೂ ಪಾರದರ್ಶಕವಾದಂತಹ ಒಂದು ಅಪ್ಪಟವಾದಂತಹ ಬಂಗಾರದ ಬುಡಗಳು. ಮೊದಲು ನೋಡಿದಾಗ ಎರಡು ಮರಗಳಿವೆ ಎಂದು ಶ್ರೀಮತಿ ವೈಟಮ್ಮನವರಿಗೆ ಆ ದರ್ಶನದಲ್ಲಿ ಅನಿಸಿತು. ಅವರು ಮತ್ತೆ ಆ ದರ್ಶನದಲ್ಲಿ ಆ ಮರವನ್ನು ನೋಡುವಾಗ ಇವೆರಡು ಬುಡಭಾಗಗಳು ಮೇಲೆ ಒಂದೇ ಮರವಾಗಿ ಕೂಡಿಕೊಂಡಿತು. ಆದ್ದರಿಂದ ಇದು ಜೀವಜಲದ ನದಿಯ ಎರಡು ಭಾಗಗಳಲ್ಲಿರುವ ಜೀವವೃಕ್ಷವಾಗಿದೆ ಎಂಬುದಾಗಿ ಪ್ರಕಟಣೆ ಪುಸ್ತಕ 22:1-2 ಈಗಾಗಲೇ ನಾವು ಓದಿದ್ದೇವೆ. ಅದರ ಕೊಂಬೆಗಳು ಶ್ರೀಮತಿ ವೈಟಮನ್ ಅವರು ನಿಂತಿದ್ದ ಸ್ಥಳದಲ್ಲಿ ಬಾಗಿಕೊಂಡಿತ್ತು. ಅದರ ಹಣ್ಣು ಬಂಗಾರವು ಬೆಳ್ಳಿಯೊಂದಿಗೆ ಬೆರೆತಂತೆ ರಮ್ಯವಾಗಿತ್ತು ಎಂಬುದಾಗಿ ಅವರು ನೋಡುವಂತೆಯವರಾಗಿದ್ದಾರೆ. ಆ ಹಣ್ಣಿನ ಒಂದು ಸೌಂದರ್ಯವನ್ನು ವರ್ಣಿಸಿ ನೋಡಬೇಕಾದರೆ ಅದು ಯಾವ ಬಂಗಾರ ಯಾವ ಬೆಳ್ಳಿ ಇವೆರಡೂ ಸಹ ಹೊಂದಿಕೊಂಡರೆ ಯಾವ ರೀತಿಯಲ್ಲಿರತಕ್ಕಂಥದ್ದಾಗಿದೆ ಆ ರೀತಿಯಾದಂತಹ ಹಣ್ಣನ್ನು ಅವರು ನೋಡುವಂಥವರಾಗಿದ್ದಾರೆ. ಎಂಥ ಅದ್ಭುತವಾದಂತಹ ಒಂದು ಸೌಂದರ್ಯ, ಎಂಥ ಅದ್ಭುತವಾದಂತಹ ಪರಲೋಕದ ಹಣ್ಣನ್ನು ನಾವು ತಿನ್ನಲು ಹೋಗ್ತಕ್ಕಂಥವರಾಗಿದ್ದೇವೆ. ಪರಲೋಕಕ್ಕೆ ನಾವು ಹೋಗುವುದಾದರೆ ಯಾವ ರೀತಿಯಲ್ಲಿ ನಾವು ಈ ಲೋಕದಲ್ಲಿ ಜೀವಿಸುವಂಥವರಾಗಿದ್ದೇವೆ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ಅಂತಹ 12 ತಿಂಗಳುಗಳಿಗೆ 12 ರೀತಿಯಾದಂಥ ಹಣ್ಣುಗಳು, ಆ ಒಂದು ಎಲೆಗಳಿಂದ ನಮ್ಮ ದೇಹದಲ್ಲಿರತಕ್ಕಂಥ ಎಲ್ಲ ರೋಗಗಳು ಗುಣವಾಗ್ತಕ್ಕಂಥದ್ದಾಗಿದೆ. ಅಷ್ಟು ಮಾತ್ರ ಅಲ್ಲದೆ ನಾವು ಪ್ರತಿನಿತ್ಯವೂ ಸಹ ಆ ಹಣ್ಣುಗಳನ್ನು ತಿನ್ನುವುದರ ಮೂಲಕವಾಗಿ ಆ ಎಲೆಗಳಿಂದ ನಮಗೆ ಆರೋಗ್ಯ ವೃದ್ಧಿ ಹೊಂದಿ ನಾವು ಜ್ಞಾನದಲ್ಲಿಯೂ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಬೆಳವಣಿಗೆಯನ್ನು ಹೊಂದುವಂತಿವರಾಗಿದ್ದೇವೆ. ಪರಲೋಕದಲ್ಲಿ ಸದಾಕಾಲವು ಸ್ಫಟಿಕದಂತೆ ಸ್ಪಷ್ಟವಾಗಿ ಹರಿಯುವ ನೀರಿನ ತೊರೆಗಳು ಹಾಗೂ ಅವುಗಳ ಪಕ್ಕದಲ್ಲಿ ನೀತಿವಂತರಿಗಾಗಿ ಉಂಟು ಮಾಡಲ್ಪಟ್ಟಿರುವ ದಾರಿಗಳಲ್ಲಿ ಓಲಾಡುವ ಮರಗಳು ತಮ್ಮ ನೆರಳುಗಳು ಚಲಿಸುತ್ತಿದ್ದವು. ಅಲ್ಲಿ ವಿಶಾಲವಾದಂಥ ಬಯಲು ಪ್ರದೇಶವಿದ್ದು ಅದರಲ್ಲಿ ಸೊಗಸಾದ ಹಾಗೂ ವೈಭವವಾದ ಬೆಟ್ಟ ಗುಡ್ಡಗಳಿವೆ. ಜೀವಕರವಾದಂಥ ತೊರೆಗಳ ಬಳಿಯಲ್ಲಿರುವ ನೆಮ್ಮದಿಯ ಬಯಲಿನಲ್ಲಿ ಈ ಲೋಕದಲ್ಲಿ ದೀರ್ಘಕಾಲ ಯಾತ್ರಿಕರು ಅಲೆದಾಡುವರು. ಆಗಿದ್ದ ದೇವರ ಮಕ್ಕಳು ಅಲ್ಲಿ ವಾಸಿಸುವರು. ಹೌದು ಪ್ರಿಯ ಕೇಳುಗರೆ, ಇಂಥ ಅದ್ಭುತವಾದಂತಹ ಪರಲೋಕದಲ್ಲಿ ಈ ಲೋಕದಲ್ಲಿ ಬೆಟ್ಟ ಗುಡ್ಡಗಳು ಹಾಗೂ ಅನೇಕ ದೀರ್ಘಕಾಲ ಯಾತ್ರಿಕರಾಗಿ ಪ್ರಯಾಣಿಕರಾಗಿ ಅಲ್ಲಿ ಇಲ್ಲಿ ಅಲೆದಾಡಿ ಸತ್ಯದ ನಿಮಿತ್ತವಾಗಿ ಕಷ್ಟ ನೋವುಗಳನ್ನು ಹಿಂಸೆಗಳನ್ನು ಅನುಭವಿಸಿ ನೀತಿವಂತರಾಗಿ ಜೀವಿಸಿದಂತಹ ಜನಗಳು ಪರಲೋಕ ರಾಜ್ಯಕ್ಕೆ ಹೋದಂತಹ ಆ ಒಂದು ಸಮಯದಲ್ಲಿ ಅವರು ಯಾವ ರೀತಿಯಲ್ಲಿ ಜೀವಿಸುವಂಥವರಾಗಿದ್ದಾರೆ ಅಂದರೆ, ಈ ಒಂದು ಸ್ಥಳದಲ್ಲಿ ಪರಲೋಕದಲ್ಲಿ ಸದಾಕಾಲವು ಸ್ಫಟಿಕದಂತೆ ಸ್ಪಷ್ಟವಾಗಿ ಹರಿಯುವ ನೀರಿನ ತೊರೆಗಳು ಹಾಗೂ ಅವುಗಳ ಪಕ್ಕದಲ್ಲಿ ನೀತಿವಂತರಿಗಾಗಿ ಉಂಟು ಮಾಡಲ್ಪಟ್ಟಿರುವ ದಾರಿಗಳಲ್ಲಿ ಮರಗಳು ಆ ಕಡೆ ಈ ಕಡೆ ವಾಲಾಡುವಂತಹ ನೆರಳುಗಳು ಚಲಿಸುವಂತಹ ಆ ಬೀದಿಯಲ್ಲಿ ಈ ಜನಗಳು ಸಂತೋಷದಿಂದ ಉಲ್ಲಾಸದಿಂದ ಇರುವಂಥವರಾಗಿದ್ದಾರೆ. ಅಷ್ಟು ಮಾತ್ರ ಅಲ್ಲದೆ ಪ್ರಿಯ ಕೇಳುಗರೆ, ಪರಲೋಕ ರಾಜ್ಯದಲ್ಲಿ ಅನೇಕ ವಿಧವಾದಂತಹ ಹೂವುಗಳು ಹಾಗೆ ಹಣ್ಣಿನ ವಿಚಾರವಾಗಿ ನಾವು ನೋಡಿದಂತಹ ಅನೇಕ ವಿಧವಾದಂತಹ ಹಣ್ಣುಗಳು, ಅದೇ ಸಮಯದಲ್ಲಿ ಪ್ರಾಣಿಗಳು ಸಹ ಪರಲೋಕದಲ್ಲಿ ಇರುವಂಥದ್ದಾಗಿದೆ ಅನ್ನುವಂಥದ್ದನ್ನು ನಾವು ಸತ್ಯವೇದದಲ್ಲಿ ಓದುವಂಥವರಾಗಿದ್ದೇವೆ. ಹಾಗಾಗಿ ಪ್ರಿಯ ಕೇಳುಗರೆ, ಶ್ರೀಮತಿ ವೈಟಮನ್ ಅವರು ದರ್ಶನದಲ್ಲಿ ಎಲ್ಲ ರೀತಿಯ ಹೂಗಳಿರುವ ನೈಸರ್ಗಿಕವಾದ ಬಯಲು ಪ್ರದೇಶವನ್ನು ನೋಡುವಂಥವರಾಗಿದ್ದಾರೆ. ಅವುಗಳನ್ನು ಅವರು ಕಿತ್ತಾಗ ಅವು ಎಂದೆಂದಿಗೂ ಬಾಡದೇ ಇರುವುದನ್ನು ಅವರು ನೋಡಿ ಉದ್ಗಾರಗೊಳ್ತಕ್ಕಂಥವರಾಗಿದ್ದಾರೆ. ಅಯ್ಯೋ, ಈ ಹೂವು ಕಿತ್ತರೂ ಸಹ ಬಾಡುವುದಿಲ್ಲ ಎಂಬುದಾಗಿ. ಒಂದು ಕಾಲದಲ್ಲಿ ಏದೇನ್ ತೋಟದಲ್ಲಿದ್ದಂತಹ ಹೂಗಳು ಇದೇ ರೀತಿಯಾಗಿ ಇದ್ದವು ಪ್ರಿಯ ಕೇಳುಗರೆ. ಆದರೆ ಆದಾಮ ಹಾವಳು ಪಾಪ ಮಾಡಿದ ನಿಮಿತ್ತವಾಗಿ ಆ ಮರದ ಎಲೆಗಳು ಹೂಗಳು ಬಾಡುವಂಥದ್ದು ಬಳ್ಳಿಗಳು ಬಾಡಿ ಹೋಗ್ತಕ್ಕಂಥದ್ದನ್ನು ನೋಡಿದಂತಹ ಆದಾಮ ಹವ್ವಳು ಕಣ್ಣೀರಿಡತಕ್ಕಂಥವರಾಗಿದ್ದಾರೆ. ಅಯ್ಯೋ, ನಮ್ಮ ಪಾಪದ ನಿಮಿತ್ತವಾಗಿ ಮರದ ಎಲೆಗಳು ಉದುರತಕ್ಕಂಥದ್ದಾಗಿದೆಯಲ್ಲ, ಅಯ್ಯೋ ನನ್ನ ಪಾಪದ ನಿಮಿತ್ತವಾಗಿ ಈ ಹೂ ಗಿಡ ಬಳ್ಳಿಗಳು ಬಾಡುವಂಥದ್ದಾಗಿದೆಯಲ್ಲ, ಹೂಗಳು ಉದುರ್ತಕ್ಕಂಥದ್ದಾಗಿದೆಯಲ್ಲ ಎಂಬುದಾಗಿ ಕಣ್ಣೀರಿಡತಕ್ಕಂಥವರಾಗಿದ್ದಾರೆ. ಪಾಪದ ನಿಮಿತ್ತವಾಗಿ ಈ ಲೋಕದಲ್ಲಿ ಮರಗಳು ಗಿಡಗಳು ಎಲ್ಲವೂ ಸಹ ಬಾಡಿ ಹೋಗ್ತಕ್ಕಂಥದ್ದಾಗಿದೆ. ಆದರೆ ಪರಲೋಕದಲ್ಲಿ ಇರುವಂತಹ ಆ ಒಂದು ಹೂಗಳಲ್ಲಿ ಯಾವುದು ಸಹ ಬಾಡಿ ಹೋಗುವುದಿಲ್ಲ. ಅದು ಸದಾಕಾಲವು ನಿರಂತರವು ಅಚ್ಚ ಹಸಿರಿನಿಂದ ಎಲ್ಲ ಕಡೆ ಸಮೃದ್ಧಿಯಿಂದ ಕೂಡಿದಂತಹ ಹೂಗಳನ್ನು ನಾವು ನೋಡುವಂಥವರಾಗಿದ್ದೇವೆ. ಶ್ರೀಮತಿ ವೈಟಮ್ಮನವರು ಅದನ್ನು ನೋಡಿ ಅವರು ಉದ್ಗಾರ ತೆಗೆದುಕೊಳ್ಳುವಂಥವರಾಗಿದ್ದಾರೆ. ನಂತರ ಅವರು ಅತ್ಯಂತ ಮನೋಹರವಾದಂತಹ ಅಚ್ಚ ಹಸಿರಿನಿಂದ ಕೂಡಿದಂತಹ ಎತ್ತರವಾಗಿ ಬೆಳೆದಿದ್ದ ಹುಲ್ಲುಗಾವಲನ್ನು ನೋಡುವಂಥವರಾಗಿದ್ದಾರೆ. ಅದು ಬೆಳ್ಳಿ ಹಾಗೂ ಬಂಗಾರದಂತಿದ್ದು ಕ್ರಿಸ್ತನ ಮಹಿಮೆಯನ್ನು ಪ್ರತಿಬಿಂಬಿಸುವಂಥದ್ದಾಗಿತ್ತು. ಎಂತಹ ರೀತಿಯಲ್ಲಿ ಆ ಮರಗಳು ಆ ಒಂದು ಅಚ್ಚ ಹಸಿರಿನಿಂದ ಕೂಡಿದಂತಹ ಹುಲ್ಲುಗಾವಲನ್ನು ನೋಡಿದಂತಹ ಶ್ರೀಮತಿ ವೈಟಮ್ಮನವರು ಹೇಳ್ತಕ್ಕಂಥವರಾಗಿದ್ದಾರೆ. ಆ ದರ್ಶನದಲ್ಲಿ ಆ ಒಂದು ಮರಗಳು ಗಿಡಗಳು ಎಲ್ಲವೂ ಸಹ ಕ್ರಿಸ್ತನ ಮಹಿಮೆಯನ್ನು ಪ್ರಜ್ವಲಿಸುತ್ತಿತ್ತು. ಹೌದು ಪ್ರಿಯ ಕೇಳುಗರೆ, ಯೇಸು ಸ್ವಾಮಿ ಈ ಲೋಕದಲ್ಲಿ ಮನುಷ್ಯನಾಗಿ ಜನಿಸಿದನು. ಆತನು ಈ ಲೋಕವನ್ನು ಸಮಸ್ತವನ್ನು 6 ದಿನಗಳಲ್ಲಿ ಸೃಷ್ಟಿ ಮಾಡಿ 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡನು. ಆದರೆ ಆತನ ಸೃಷ್ಟಿಯ ವಿಚಾರವನ್ನು ನಾವು ನೋಡುವುದಾದರೆ, ಪ್ರಿಯ ಕೇಳುಗರೆ, ಪ್ರತಿ ಒಂದು ಎಲೆಗಳಲ್ಲಿಯೂ ಸಹ, ಪ್ರತಿ ಒಂದು ಮರದಲ್ಲೂ ಸಹ ಗಾಡ್ ಈಸ್ ಲವ್, ದೇವರು ಪ್ರೀತಿ ಸ್ವರೂಪಿ ಅನ್ನುವಂತಹ ವಿಚಾರವನ್ನು ಎಲ್ಲ ಎಲೆಗಳಲ್ಲೂ ಎಲ್ಲ ಹುಲ್ಲುಗಳಲ್ಲಿಯೂ ಬರೆಯಲಾಗಿತ್ತು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆದರೆ ಪಾಪದ ನಿಮಿತ್ತವಾಗಿ ಅದೆಲ್ಲವೂ ಸಹ ನಾಶವಾಯಿತು. ಆದರೆ ಪರಲೋಕದಲ್ಲಿರ್ತಕ್ಕಂತಹ ಆ ಒಂದು ಏದೆನ್ ತೋಟದಲ್ಲಿ, ಪರಲೋಕದಲ್ಲಿರತಕ್ಕಂತಹ ಆ ಒಂದು ಮರಗಳಲ್ಲಿ, ಆ ಒಂದು ಎಲೆಗಳಲ್ಲಿ, ಆ ಒಂದು ಹುಲ್ಲುಗಾವಲಿನಲ್ಲಿ ಎಲ್ಲದರಲ್ಲೂ ಸಹ ಕ್ರಿಸ್ತನ ಗುಣಗಳನ್ನು ಅದು ಪ್ರತಿಬಿಂಬಿಸುವಂಥದ್ದಾಗಿದೆ. ಕ್ರಿಸ್ತನನ್ನು ಮಹಿಮೆ ಪಡಿಸುವಂಥ ರೀತಿಯಲ್ಲಿ ಅವೆಲ್ಲವೂ ಸಹ ಪ್ರತಿಬಿಂಬಿಸುವಂಥದ್ದಾಗಿದೆ, ಪ್ರಜ್ವಲಿಸುವಂಥದ್ದಾಗಿದೆ. ನಂತರ ಚಿರತೆ, ಸಿಂಹ, ತೋಳ, ಕುರಿಗಳನ್ನು ಒಳಗೊಂಡಂತೆ ಎಲ್ಲ ರೀತಿಯ ಪ್ರಾಣಿಗಳಿಂದ ಕೂಡಿದಂತಹ ಸ್ಥಳಕ್ಕೆ ಶ್ರೀಮತಿ ವೈಟಮ್ಮನವರು ಹೋಗ್ತಕ್ಕಂಥರಾಗಿದ್ದಾರೆ. ಅವುಗಳ ನಡುವೆ ಇರುವ ಹಾದು ಹೋದಾಗ ಅವು ಶಾಂತ ರೀತಿಯಲ್ಲಿ ಅವರನ್ನು ಹಿಂಬಾಲಿಸುವಂಥದ್ದಾಗಿದೆ. ಎಂತಹ ಆಶ್ಚರ್ಯವಾದಂತಹ ವಿಚಾರವಾಗಿದೆ ಪ್ರಿಯ ಕೇಳುಗರೆ. ಇದೇ ರೀತಿಯಾಗಿ ಏದೆನ್ ತೋಟದಲ್ಲಿಯೂ ಸಹ ಆದಾಮ ಹವ್ವಳು ಆ ಒಂದು ಏದೆನ್ ತೋಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ದೇವರು ಆದಾಮನನ್ನು ಸೃಷ್ಟಿ ಮಾಡಿ ಎಲ್ಲ ಪ್ರಾಣಿಗಳಿಗೂ ಹೆಸರನ್ನು ಹಿಡುವಾಗೆ ಹೇಳಿದರು. ಆದಾಮನು ಅವತ್ತಿನಿಂದ ಎಲ್ಲ ಪ್ರಾಣಿಗಳಿಗೂ ಸಹ ಹೆಸರನ್ನು ನೀಡಿದನು. ಇವತ್ತು ನಾವು ಕರೀತಕ್ಕಂತಹ ಪ್ರಾಣಿಗಳ ಹೆಸರನ್ನು ಆದಾಮನು ಮೊದಲೇ ಇಟ್ಟನು. ಆ ಒಂದು ಸ್ವತಂತ್ರವನ್ನು ದೇವರು ಆದಾಮನಿಗೆ ನೀಡಿದನು. ಆ ಪ್ರಾಣಿಗಳು ಎಲ್ಲವೂ ಸಹ ಆದಾಮ ಅವಳನ್ನು ಪ್ರೀತಿಸ್ತಕ್ಕಂಥದ್ದಾಗಿತ್ತು. ಅದರ ಸಂಗಡ ಅವರು ಆಟ ಆಡ್ತಕ್ಕಂಥವರಾಗಿದ್ದರು. ಅವುಗಳನ್ನು ಅವರು ಉತ್ತಮ ರೀತಿಯಲ್ಲಿ ನೋಡಿಕೊಳ್ಳುವಂಥವರಾಗಿದ್ದರು. ಆದರೆ ಪಾಪದ ನಿಮಿತ್ತವಾಗಿ ಅವೆಲ್ಲವೂ ಸಹ ನಾಶವಾಯಿತು. ಮೊಟ್ಟ ಮೊದಲನೇ ಬಾರಿಗೆ ಪಾಪದ ನಿಮಿತ್ತವಾಗಿ ದೇವರು ಅವರಿಗೆ ಕುರಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಆದಾಮನು ಅವಳು ಆ ಕುರಿಯನ್ನು ಕೊಲ್ಲುವಾಗ ಅದರಿಂದ ಚಿಮ್ಮಿ ಹೊರಬರ್ತಕ್ಕಂತಹ ಆ ಒಂದು ರಕ್ತವನ್ನು ನೋಡಿ ಕಣ್ಣೀರಿಡ್ತಕ್ಕಂಥವರಾಗಿದ್ದಾರೆ. ಅವರ ಜೀವನದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಆ ಒಂದು ರಕ್ತವನ್ನು ನೋಡ್ತಕ್ಕಂಥವರಾಗಿದ್ದಾರೆ. ಅಯ್ಯೋ, ಮುಗ್ಧವಾದ ಪ್ರಾಣಿ ನನ್ನ ಪಾಪದ ನಿಮಿತ್ತವಾಗಿ ಸಾಯ್ತಕ್ಕಂಥದ್ದಾಗಿದೆಯಲ್ಲ, ನಾನು ಈ ಮುಗ್ಧವಾದಂಥ ಪ್ರಾಣಿಯನ್ನು ನನ್ನ ಜೊತೆಯಲ್ಲಿ ಆಟವಾಡಿಕೊಂಡು ನಾನು ಹೆಸರಿಟ್ಟಂತಹ ಈ ಪ್ರಾಣಿಯನ್ನು ನನ್ನ ಸ್ವಂತ ಕೈಗಳಿಂದ ನನ್ನ ಪಾಪದ ನಿಮಿತ್ತವಾಗಿ ಕೊಲೆ ಮಾಡಬೇಕಲ್ಲ ಅಂದು ಕಣ್ಣೀರಿಡುವಂಥವರಾಗಿದ್ದಾರೆ. ಅಷ್ಟು ಮಾತ್ರ ಅಲ್ಲದೆ ಅವರು ಪಾಪ ಮಾಡಿದ ನಿಮಿತ್ತವಾಗಿ ಒಂದು ಪ್ರಾಣಿ ಮತ್ತೊಂದು ಪ್ರಾಣಿಯನ್ನು ತಿನ್ನುವಂಥದ್ದಾಯಿತು. ಸಿಂಹ ಚಿರತೆಗಳನ್ನು ತಿನ್ನುವಂಥದ್ದಾಯಿತು. ಮತ್ತೊಂದು ಪ್ರಾಣಿ ಮತ್ತೊಂದು ಪ್ರಾಣಿಯ ಜೊತೆಯಲ್ಲಿ ಜಗಳವಾಡುವಂಥದ ವಿಚಾರ ಏರ್ಪಟ್ಟಿತು. ಇದೆಲ್ಲವೂ ಪಾಪದ ನಿಮಿತ್ತವಾಗಿ ಬಂತು. ಮನುಷ್ಯನನ್ನು ನೋಡಿ ಪ್ರಾಣಿಗಳು ಹೆದರುವಂಥವಾದವು, ಪ್ರಾಣಿಗಳನ್ನು ನೋಡಿ ಮನುಷ್ಯನು ಹೆದರುವಂಥದ್ದಾದನು. ಇದೆಲ್ಲವೂ ಪಾಪದ ನಿಮಿತ್ತವಾಗಿ ಬಂತು. ಆದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ನಾವು ಓದಬೇಕಾದರೆ ಪರಲೋಕದಲ್ಲಿ ಆ ನೂತನ ಭೂಮಿ ಆಕಾಶದಲ್ಲಿ ಮಕ್ಕಳು ಆ ಹಾವುಗಳ ಜೊತೆಯಲ್ಲಿ, ಸಿಂಹದ ಜೊತೆಯಲ್ಲಿ ಆಟ ಆಡುವಂಥವರಾಗಿದ್ದಾರೆ. ಏದೆನ್ ತೋಟದಲ್ಲಿ ದೇವರು ಯಾವ ರೀತಿಯಲ್ಲಿ ಆದಾಮ ಹಾವುಗಳನ್ನು ಸೃಷ್ಟಿ ಮಾಡಿ ಆ ಪ್ರಾಣಿಗಳನ್ನು ಅವನ ಕೈಯಲ್ಲಿ ಕೊಟ್ಟು ಅದರ ಜೊತೆಯಲ್ಲಿ ಹೇಗೆ ಅವರು ಸಂತೋಷದಿಂದ ಉಲ್ಲಾಸದಿಂದ ಇದ್ದರು, ಅದೇ ರೀತಿಯಾಗಿ ಪರಲೋಕದಲ್ಲಿಯೂ ಸಹ ನಾವು ಜೀವಿಸುವಂಥವರಾಗಿದ್ದೇವೆ. ಪಾಪಕ್ಕೂ ಮೊದಲು ಹೇಗಿತ್ತು ಅವೆಲ್ಲವೂ ಸಹ ಮತ್ತೆ ಪರಲೋಕದಲ್ಲಿ ದೇವರು ನಮಗೆ ಕೊಡುವಂಥವನಾಗಿದ್ದಾನೆ. ಆದಾಮ ಅವಳನ್ನು ಹೇಗೆ ಅದು ಪ್ರಾಣಿಗಳು ಹಿಂಬಾಲಿಸುವಂಥದ್ದಾಗಿತ್ತು, ಅದೇ ರೀತಿಯಾಗಿ ಪರಲೋಕಕ್ಕೆ ಹೋದಂಥ ಸಂದರ್ಭದಲ್ಲಿ ಅವುಗಳು ನಮ್ಮನ್ನು ಹಿಂಬಾಲಿಸುವಂಥದ್ದಾಗಿದೆ. ನಮಗೆ ಯಾವುದೇ ಕೇಳುಗಳನ್ನು ಅವುಗಳು ಮಾಡುವುದಿಲ್ಲ. ಎಂತಹ ಅದ್ಭುತವಾದಂತಹ ಪರಲೋಕ ದೇವರು ನಮಗೆ ಕೊಡುವಂಥವನಾಗಿದ್ದಾನೆ ಪ್ರಿಯ ಕೇಳುಗರೆ. ಅದರಿಂದಲೇ ನೀತಿವಂತರಿಗೆ ದೊರಕುವ ಪಿತ್ರಾರ್ಜಿತ ಹಕ್ಕು, ನಮ್ಮ ಪಿತೃಗಳಿಗೆ ಕೊಡುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದಂತಹ ಆ ಒಂದು ಪರಲೋಕ ರಾಜ್ಯವನ್ನು ದೇವರು ನಮಗೆ ಕೊಡುವಂತೆವನಾಗಿದ್ದಾನೆ. ಹೇಗೆ ಇಸ್ರಾಯೇಲ್ ಜನರಿಗೆ ಕಾನಾನ್ ದೇಶವನ್ನು ನೀಡಿದನೋ ಅದೇ ರೀತಿಯಾಗಿ ನಮಗೆ ಪರಮ ಕಾನಾನನ್ನು ಅಂದರೆ ಪರಲೋಕವನ್ನು ದೇವರು ತಾನು ವಾಗ್ದಾನ ಮಾಡಿದ ರೀತಿಯಲ್ಲಿಯೇ ಕೊಡುವಂತೆವನಾಗಿದ್ದಾನೆ. ನಂತರ ಶ್ರೀಮತಿ ವೈಟಮ್ಮನವರು ಒಂದು ಕಾಡನ್ನು ಪ್ರವೇಶಿಸುವಂಥವರಾಗಿದ್ದಾರೆ ಪರಲೋಕದಲ್ಲಿ. ಖಂಡಿತವಾಗಿಯೂ ಅದು ನಮ್ಮ ಈ ಲೋಕದಲ್ಲಿರುವಂತಹ ದಟ್ಟವಾದಂತಹ ಕತ್ತಲಿನಿಂದ ಕೂಡಿರುವ ಅರಣ್ಯವಲ್ಲ. ಈ ಲೋಕದಲ್ಲಿ ಸಾಮಾನ್ಯವಾಗಿ ಅರಣ್ಯ ಅಂದರೆ ಯಾವ ರೀತಿಯಲ್ಲಿ ಇರತಕ್ಕಂಥದ್ದಾಗಿದೆ ಎಂಬುದಾಗಿ ನಮಗೆಲ್ಲರೂ ಗೊತ್ತಿದೆ. ಪ್ರಿಯ ಕೇಳುಗರೆ, ಅರಣ್ಯ ಅಂದರೆ ಅಲ್ಲಿ ಬಹಳ ಕತ್ತಲಿನಿಂದ ಕೂಡಿರತಕ್ಕಂಥದ್ದಾಗಿದೆ, ನಿಶಬ್ದವಾಗಿರತಕ್ಕಂಥದ್ದಾಗಿದೆ. ಹಾಗೂ ಅಲ್ಲಿ ಪ್ರಾಣಿ ಪಕ್ಷಿಗಳು ವಿಷಕರ ಜಂತುಗಳು ಎಲ್ಲವೂ ಸಹ ಇರತಕ್ಕಂಥದ್ದಾಗಿದೆ. ವಿಶೇಷವಾಗಿ ಕಾಡು ಅಂದರೆ ಅನೇಕ ಮರಗಳಿಂದ ಕೂಡಿದ್ದು ಒಂದು ರೀತಿಯಲ್ಲಿ ಭಯವನ್ನು ಏರ್ಪಡಿಸತಕ್ಕಂತಹ ಕಾರ್ಗತ್ತಲಿನ ರೀತಿಯಲ್ಲಿ ಇರತಕ್ಕಂಥದ್ದಾಗಿದೆ. ಆದರೆ ಪರಲೋಕದಲ್ಲಿರತಕ್ಕಂತಹ ಆ ಒಂದು ಕಾಡಿನ ರೀತಿಯಲ್ಲಿ ಇರತಕ್ಕಂತಹ ಆ ಒಂದು ಸ್ಥಳ ನಮಗೆ ಯಾವುದೇ ರೀತಿಯಲ್ಲಿ ಭಯವನ್ನು ಹುಟ್ಟಿಸುವುದಿಲ್ಲ. ಅದು ಕತ್ತಲಿನಿಂದ ಕೂಡಿದಂತಹ ಅರಣ್ಯ ಆಗಿರುವುದಿಲ್ಲ, ಬದಲಾಗಿ ವೈಭವಯುಕ್ತವಾಗದ ಬೆಳಕು ಎಲ್ಲ ಕಡೆಯಲ್ಲಿಯೂ ಪ್ರಸರಿಸುವಂಥದ್ದಾಗಿರ್ತಕ್ಕಂಥದ್ದಾಗಿದೆ. ಅವುಗಳ ಎಲೆಗಳು ಅತ್ತಿಂದಿತ್ತ ಅಲ್ಲಾಡುತ್ತಿರುವುದನ್ನು ಅವರು ನೋಡುವಂಥವರಾಗಿದ್ದಾರೆ. ಇದನ್ನು ಕಂಡಂತಹ ಶ್ರೀಮತಿ ವೈಟಮ್ಮನವರು ನಾವು ಅರಣ್ಯದಲ್ಲಿ ಸುರಕ್ಷಿತವಾಗಿ ವಾಸಿಸುವೆವು ಅಂದು ಅವರ ಮನಸ್ಸಿನಲ್ಲಿ ನೆನೆಸಿಕೊಳ್ಳುವಂಥವರಾಗಿದ್ದಾರೆ. ಅವರು ಕಾಡನ್ನು ದಾಟಿ ಚಿಯೋನ್ ಪರ್ವತದ ಕಡೆಗೆ ಹೋಗುವಂಥವರಾಗಿದ್ದಾರೆ. ಆ ಕಾಡಿನ ದಾಟಿ ಚಿಯೋನ್ ಪರ್ವತ ಇದೆ ಎನ್ನುವುದನ್ನು ನಮಗೆ ಇಲ್ಲಿ ನೋಡಬಹುದಾಗಿದೆ. ಯಾಕೆಂದರೆ ಶ್ರೀಮತಿ ವೈಟಮ್ಮನವರು ಆ ಪರಲೋಕ ರಾಜ್ಯದ ದರ್ಶನವನ್ನು ನೋಡತಕ್ಕಂಥವರಾಗಿದ್ದಾರೆ. ಆ ಒಂದು ಪಿತ್ರಾರ್ಜಿತವಾದಂತಹ ಹಕ್ಕು ಏನು, ಆ ಪರಲೋಕ ರಾಜ್ಯ ಎಂಥದ್ದು, ನೀತಿವಂತರಿಗೆ ಸಿಕ್ಕುವಂತಹ ಸ್ಥಳ ಹೇಗಿರ್ತಕ್ಕಂಥದ್ದಾಗಿದೆ ಎಂಬುದನ್ನು ವರ್ಣಿಸುವಂಥವರಾಗಿದ್ದಾರೆ. ಹಾಗಾಗಿ ಕಾಡನ್ನು ದಾಟಿ ಅವರು ಎಲ್ಲಿಗೆ ಹೋಗ್ತಕ್ಕಂಥವರಾಗಿದ್ದಾರೆ ಅಂದರೆ ಚಿಯೋನ್ ಪರ್ವತದ ಕಡೆ ಹೋಗ್ತಕ್ಕಂಥವರಾಗಿದ್ದಾರೆ. ಚಿಯೋನ್ ಪರ್ವತದಲ್ಲಿ ಅತ್ಯಂತ ಮನೋಹರವಾದ ಎಲ್ಲ ರೀತಿಯ ಮರಗಳಿದ್ದವು. ಬಾಕ್ಸ್ ಗಿಡ, ಕಪ್ಪು ಬಣ್ಣದ ಮಂದವಾದ ಎಲೆಗಳುಳ್ಳ ನಿತ್ಯ ಹರಿದರ್ಣದ ಸಸ್ಯ ಅಲ್ಲಿತ್ತು. ಫಿರ್ ಮರ ಅಂದರೆ ಭದ್ರ ದಾರು, ಸೂಜಿ ಆಕಾರದ ಬಿಡಿ ಬಿಡಿ ಆದಂಥ ಎಲೆಗಳುಳ್ಳಂಥ ಶಂಕು ಆಕಾರದ ಕಾಯಿ ಬಿಡುವ ವೃಕ್ಷ. ಮಾರ್ಟಲ್ ಅಂದರೆ ನೇರಳೆ ಜಾತಿಗೆ ಸೇರಿದಂತಹ ಒಳಪಿನ ಹಸಿರು ಎಲೆಗಳುಳ್ಳ ಸುವಾಸನೆಯುಳ್ಳ ಬಿಳಿ ಬಣ್ಣದ ಹೂ ಬಿಡುವ ಒಂದು ಪೊದೆ ಗಿಡ ಇದಾಗಿತ್ತು. ಪಿತ್ತದಾರು ಮರ ಹಾಗೂ ದಾಳಿಂಬೆ ಹಾಗೂ ಸಕಲ ಹಣ್ಣು ಬಿಡುವಂತಹ ಅಂಜೂರದ ಮರಗಳು ಚಿಯೋನ್ ಪರ್ವತದ ವೈಭವಕ್ಕೆ ಮೆರುಗು ನೀಡುತ್ತಿದ್ದವು ಎಂಬುದಾಗಿ ಅವರು ಬರೆಯುವಂತವರಾಗಿದ್ದಾರೆ. ನಂತರ ಶ್ರೀಮತಿ ವೈಟಮ್ಮನವರು ಅಪ್ಪಟ ಬೆಳ್ಳಿಯಿಂದ ಮಾಡಿರುವ ಒಂದು ಮೇಜನ್ನು ದರ್ಶನದಲ್ಲಿ ನೋಡುವವರಾಗಿದ್ದಾರೆ. ಅದು ಅನೇಕ ಮೈಲುಗಳ ಉದ್ದವಾಗಿತ್ತು, ಆದರೂ ಅದರ ಮತ್ತೊಂದು ತುದಿಯನ್ನು ನೋಡಬಹುದಾಗಿತ್ತು. ಆ ಮೇಜಿನ ಮೇಲೆ ಜೀವವೃಕ್ಷದ ಹಣ್ಣು, ಮಣ್ಣ, ಬಾದಾಮಿ, ಅಂಜೂರ, ದ್ರಾಕ್ಷೆ ಹಾಗೂ ದಾಳಿಂಬೆ ಹಾಗೂ ಇತರ ಎಲ್ಲ ವಿಧವಾದಂಥ ಹಣ್ಣುಗಳನ್ನು ಶ್ರೀಮತಿ ವೈಟಮ್ಮನವರು ಅವುಗಳನ್ನು ನೋಡಿದಾಗ ಅದನ್ನು ತಾನು ತಿನ್ನಬೇಕೆಂದು ಯೇಸು ಸ್ವಾಮಿಯನ್ನು ಅವರು ಕೇಳಿಕೊಳ್ಳುವಂಥವರಾಗಿದ್ದಾರೆ. ಹೌದು ಪ್ರಿಯ ಕೇಳುಗರೆ, ಒಂದು ದೊಡ್ಡದಾದಂತಹ ಪರಲೋಕದಲ್ಲಿ ಏನಿರ್ತಕ್ಕಂಥದ್ದಾಗಿದೆ ಅಂದರೆ ಟೇಬಲ್ ಇರತಕ್ಕಂಥದ್ದನ್ನು ನಾವು ನೋಡತಕ್ಕಂಥವರಾಗಿದ್ದೇವೆ. ಆ ಮೇಜಿನ ಮೇಲೆ ಎಲ್ಲ ರೀತಿಯ ಜೀವವೃಕ್ಷದ ಹಣ್ಣಿರ್ತಕ್ಕಂಥದ್ದಾಗಿದೆ. ಮಣ್ಣ, ಬಾದಾಮಿ, ಅಂಜೂರ, ದ್ರಾಕ್ಷೆ ಹಾಗೂ ಅನೇಕ ವಿಧವಾದಂತಹ ಹಣ್ಣುಗಳನ್ನು ಅಲ್ಲಿಟ್ಟಿರ್ತಕ್ಕಂಥವರಾಗಿದ್ದಾರೆ. ಎಲ್ಲ ನೀತಿವಂತರು ಸಹ ಒಂದೇ ಟೇಬಲ್ ಅಂದರೆ ಮೇಜಿನಲ್ಲಿ ಕುಳಿತುಕೊಳ್ಳುವಂಥವರಾಗಿದ್ದಾರೆ. ಈ ತುದಿಯಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿ ಆ ಕೊನೆ ತುದಿಯಲ್ಲಿರ್ತಕ್ಕಂಥ ವ್ಯಕ್ತಿಯನ್ನು ನೋಡಬಹುದು. ನಾವು ಈ ಲೋಕದಲ್ಲಿ ಒಂದು ಚಿಕ್ಕ ಬೆಂಚ್ ಅಥವಾ ಟೇಬಲ್ನಲ್ಲಿ ಕುಳಿತಾಗ ಈ ತುದಿಯಲ್ಲಿ ಕುಳಿತಿದ್ದಂಥ ವ್ಯಕ್ತಿ ಆ ತುದಿಯಲ್ಲಿ ನೋಡಿ ಇರ್ತಕ್ಕಂಥ ವ್ಯಕ್ತಿಯನ್ನು ನೋಡಲು ಕಷ್ಟಪಡ್ತಕ್ಕಂಥವರಾಗಿದ್ದೇವೆ. ಆದರೆ ಪರಲೋಕಕ್ಕೆ ನಾವು ಹೋದಾಗ ಒಂದೇ ಮೇಜಿನಲ್ಲಿ ಈ ತುದಿಯಿಂದ ಆ ತುದಿಯವರೆಗೆ ನಾವು ನೋಡಬಹುದಾಗಿದೆ. ಆ ರೀತಿಯಾದಂತಹ ಅನುಭವವನ್ನು ನಾವು ಹೊಂದಿಕೊಳ್ಳುವಂಥವರಾಗಿದ್ದೇವೆ. ಹಾಗಾಗಿ ಪ್ರಿಯ ಕೇಳುಗರೆ, ಪರಲೋಕ ರಾಜ್ಯ ಅಂದರೆ ಅನೇಕ ವಿಧವಾದಂತಹ ತೊರೆಗಳು, ಬೆಟ್ಟ ಗುಡ್ಡ ಹಾಗೂ ಮರಗಳಿಂದ ಕೂಡಿದಂತಹ ಅದ್ಭುತವಾದಂತಹ ಸೌಂದರ್ಯವನ್ನು ಇರ್ತಕ್ಕಂಥ ಒಂದು ಸ್ಥಳ. ಹೂಗಳು, ಹಣ್ಣು, ಪ್ರಾಣಿಗಳಿಂದ ಕೂಡಿದಂತಹ ಸ್ಥಳ. ಅನೇಕ ವಿಧವಾದಂತಹ ಎಲ್ಲ ರೀತಿಯ ಹಣ್ಣುಗಳಿಂದ ಕೂಡಿದಂತಹ ಆ ಸ್ಥಳ. ಆ ಸ್ಥಳಕ್ಕೆ ದೇವರು ನಮ್ಮನ್ನು ಕರೆಯುವಂಥವನಾಗಿದ್ದಾನೆ. ಅದನ್ನು ನಾನು ನಿಮಗೆ ಕೊಡ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ ವಾಗ್ದಾನ ಮಾಡುವಂಥವನಾಗಿದ್ದಾನೆ. ಇಂಥ ಸ್ಥಳಕ್ಕೆ ನಾವು ಹೋಗಬೇಕೆಂಬುದಾಗಿ ಹಂಬಲಿಸುವಂಥವರಾಗಿದ್ದೀರಾ? ಪ್ರಿಯ ಕೇಳುಗರೆ, ಇಂಥ ಸ್ಥಳಕ್ಕೆ ಹೋಗಬೇಕೆಂಬುದಾಗಿ ನಾವು ನೆನೆಸುವುದಾದರೆ ಇವತ್ತೇ ನಾವು ನಮ್ಮ ಹೃದಯಗಳನ್ನು ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟು ಆತನ ಮಾರ್ಗದಲ್ಲಿ ನಡೆಯೋಣ. ಮುಂದಿನ ಸಂಚಿಕೆಯಲ್ಲಿ ನಾವು ನಿತ್ಯ ಯೌವನದ ಚೈತನ್ಯ ಹೇಗಿರ್ತಕ್ಕಂಥದ್ದಾಗಿದೆ, ಸಂತೋಷವು ಅಲ್ಲಿ ಖಚಿತವಾಗಿರ್ತಕ್ಕಂಥದ್ದಾಗಿದೆ ಹೇಗೆ ಅನ್ನುವಂಥ ವಿಚಾರವನ್ನು ನಾವು ಮುಂದುವರಿದು ಕಲಿಯೋಣ. ಈಗ ಈ ಸಂಚಿಕೆಯನ್ನು ಪ್ರಾರ್ಥನೆ ಮಾಡಿ ಮುಗಿಸೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಸ್ವಾಮಿ ಹೌದು ದೇವ, ನೀನು ಪರಲೋಕ ರಾಜ್ಯ ಯಾವ ರೀತಿಯಲ್ಲಿದೆ ಎಂಬುದಾಗಿ ಶ್ರೀಮತಿ ವೈಟಮ್ಮನವರಿಗೆ ತೋರಿಸಿದೆ ಸ್ವಾಮಿ. ಪ್ರವಾದಿನಿಯಾದಂತಹ ಅವರು ಈ ಕೊನೆ ಕಾಲದ ಸತ್ಯ ಸಭೆಗೆ ಈ ವಿಚಾರಗಳನ್ನು ತಿಳಿಸುವಂತವರಾಗಿದ್ದಾರೆ. ಯಾಕೆಂದರೆ ಪರಲೋಕ ರಾಜ್ಯ ಅದು ನಿಜವಾದಂಥ ಸ್ಥಳ, ಅಲ್ಲಿಗೆ ತನ್ನ ಮಕ್ಕಳು ಸಿದ್ಧವಾಗಬೇಕು ಎನ್ನುವಂತಹ ಉದ್ದೇಶಕ್ಕೋಸ್ಕರ ನೀನು ಈ ರೀತಿಯಾದಂಥ ವಿಚಾರಗಳನ್ನು ನಮಗೆ ತಿಳಿಯಪಡಿಸಿದ್ದೀಯಾ. ಆದರೆ ನಿನ್ನ ಮಕ್ಕಳಾಗಿ ಸ್ವಾಮಿ ನಿನ್ನ ಬಳಿಗೆ ಬರ್ತಕ್ಕಂಥವರಾಗಿದ್ದೇವೆ. ನಮ್ಮನ್ನು ಬದಲಾಯಿಸು, ನಮ್ಮ ಪಾಪಗಳನ್ನು ಸಮಿಸು ಸ್ವಾಮಿ, ನಿನ್ನ ಪರಲೋಕ ರಾಜ್ಯಕ್ಕೆ ನಮ್ಮನ್ನು ಬಾಧ್ಯಸ್ಥಪಡಿಸು. ವಿಶೇಷವಾಗಿ ಕೇಳುಗರ ಹೃದಯದಲ್ಲಿ ಹೌದು ನಾನು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥನಾಗಬೇಕು, ದೇವರು ನನ್ನ ಕರಿತಕ್ಕಂಥವನಾಗಿದ್ದಾನೆ, ಆತನ ಶಬ್ದ ನನಗೆ ಕೇಳ್ತಕ್ಕಂಥದ್ದಾಗಿದೆ ಅನ್ನುವಂತಹ ವಿಚಾರವನ್ನು ಹರಿತುಕೊಂಡು ಅವರು ನಿನಗೆ ಹೃದಯವನ್ನು ಒಪ್ಪಿಸಿಕೊಟ್ಟು ತಮ್ಮನ್ನು ತಾವು ಸುದ್ದಿ ಮಾಡಿಕೊಂಡು ಪರಲೋಕ ರಾಜ್ಯಕ್ಕೆ ಅವರು ಸಿದ್ಧರಾಗಿ ಮತ್ತೊಬ್ಬರನ್ನು ಸಿದ್ಧ ಮಾಡಿಕೊಂಡು ನೀವು ಬರುವಾಗ ಪರಲೋಕ ರಾಜ್ಯಕ್ಕೆ ಅವರು ಮಹಿಮೆ ಹೊಂದುವಾಗೆ ಸಹಾಯ ಮಾಡು. ಈ ಸಂದೇಶ ಅವರಿಗೆ ಆಶೀರ್ವಾದವನ್ನು ನೀಡುವಾಗೆ ನೀನೇ ಬಲಪಡಿಸು, ಆತ್ಮನ ಮುಖಾಂತರವಾಗಿ ನಡೆಸು, ಬಲಪಡಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವಂತಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-6637-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ನನ್ನ ಹೃದಯ